ಬಳಕೊಂಡ್ಬಿಡ್ತಾರಲ್ಲ, ಏನ್ ಖುಷಿ ಗೊತ್ತಾ ಅವನಿಗೆ? ನನ್ ನೋಡಿ, ನನ್ನ ಸ್ಟೇಟಸ್ ನೋಡಿದ್ರೆ ಏನ್ರಿ ಹೇಗಿದೆ ಅಂತ ಹೇಳ್ಕೊತಾನೆ. ನಿಮ್ ಮಣ್ಣು ಜೊತೆ ಅದೆಂತ ಸ್ಟೇಟಸ್ ತಿಂದು ಜನ ನಿನ್ ಕಂಡ್ರೆ ಭಯ ಪಡ್ತಾರೆ. ಮನುಷ್ಯ ಹಾಗೆ ಬದುಕಬಾರ್ದು. ರಾವಣ ಬಂದ್ರೆ ಜನ ಎಲ್ಲ ಹಾಹಾಕಾರ ಮಾಡ್ತಾರೆ, ಅಂತ ಬಂದ ಪಾಪಿಷ್ಠ, ಬಂದ ಪಾಪಿಷ್ಠ ಅಂತೇಳಿ. ಅದಕ್ಕೆ ಹೆಸರಿಟ್ರಂತ ಅವನಿಗೆ, ರಾವಣ ಅಂತ ಹೆಸರಿಟ್ರಂತ. ರಾವಣ ಅಂತ ಅರ್ಥ ಏನು ಗೊತ್ತೇನು? ರಾಘವೇಂದ್ರ ವಾದಿರಾಜ ಸ್ವಾಮಿಗಳು ಬರೀತಾರೆ, ತ್ರೈಲೋಕ್ಯ ರಾವಣ ಅಂತ ರಾಮಾಯಣದಲ್ಲಿ ಪದ ಬರುತ್ತೆ. ಏನದಕ್ಕೆ ಅರ್ಥ? ತ್ರೈಲೋಕ್ಯಂ ರಾವಂ ನಯತಿ ನೀಂಗ್ ಪ್ರಾಪಣೆ ಇತಿ ರಾವಣ. ಮೂರು ಲೋಕದ ಜನಗಳನ್ನ ಅಯ್ಯೋ 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 ಅನಿಸ್ತಿದ್ನಲ್ಲ, ಅದಕ್ಕೆ ರಾವಣ ಅಂತ ಹೆಸರಾಯ್ತು ಅಂತ ಹೇಳಿದ್ದ. ಆ ರೀತಿ ಅನ್ಸ ಬೀದಿ ನೆನೆಸಿದ್ರೆ ಕಷ್ಟ, ಎಕ್ಸ್ಟೆನ್ಷನ್ ನೆನೆಸಿದ್ರೆ ಕಷ್ಟ, ಊರು ನೆನೆಸಿದ್ರೆ ಕಷ್ಟ, ದೇಶ ನೆನೆಸಿದ್ರೆ ಕಷ್ಟ, ಮೂರು ಲೋಕಕ್ಕೆ ಭಯ ಉಂಟು ಮಾಡ್ತಿದ್ನಂತ. ಅಂದ್ರೆ ಟಾಪ್ ಆರ್ಡರ್ ಟೆರರಿಸ್ಟ್ ಅಂತ ಬದುಕು ತಗೊಂಡು ಏನ್ ಮಾಡ್ಬೇಕು ಅದಕ್ಕೆ? ಅದೇ ಕೃಷ್ಣ ಬಂದ್ರೆ ಜನ ಎಷ್ಟು ಆನಂದ ಪಡ್ತಾರೆ. ಭೀಮ ಬಂದ್ರೆ ಭವತು ಭೀರ್ಮೇತಿ ನ ಸಾಂತ್ವ ಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ಭಿ ಪ್ರೀಣಯೇ ಪೂರ್ಣಭೂತಂ. ಭೀಮ ಬಂದ ಅಂದ್ರೆ ಭಯ ಹೋಯ್ತು ಅಂತಾನೆ ಅರ್ಥ. ಅದಕ್ಕೆ ಭೀಮಾ ಅಂತ ಹೆಸರಂತೆ. ಭೀಮ ಅಂತ ಯಾವ್ದು ಗೊತ್ತೇನೆ ಹೆಸರು? ಭೀಮಾ ಅಂತ. ಹೆದರಬೇಡಿ ಅಂತ, ಭಯಪಡಬೇಡಿ, ನಾನಿದ್ದೇನೆ, ನಿಮ್ಮನ್ನು ಕಾಪಾಡ್ತೇನೆ ಅಂತ ಹೇಳ್ತಿದ್ದೆ. ನಾವು ಬಂದ್ರೆ ಜನಕ್ಕೆ ಧೈರ್ಯ ಬರಬೇಕೆ ಹೊರತು ಭಯ ಬರಬಾರದು. ಭಯಪಡಿಸೋ ರೀತಿಯಲ್ಲಿ ಬದುಕಬಾರದು, ಧೈರ್ಯ ಕೊಡೋ ರೀತಿಯಲ್ಲಿ ಬದುಕಬೇಕು. ಇದು ಭಗವಂತನ ಸಂದೇಶ. ಅದೇ ರೀತಿ ಹುಡುಗರು ಭಯಪಡಿಸ್ತಾರೆ, ನೀನಾಗ ಭಯಪಡಬೇಕು ಅದಕ್ಕೆ? ನೀ ಅವನು ಭಯಪಡಿಸ್ಬಹುದು, ಆದ್ರೆ ಒಳಗೆ ದೇವರಿಲ್ವ ಕಾಪಾಡ್ಲಿಕ್ಕೆ? ಪ್ರಹ್ಲಾದ ನೋಡಿ ಹೇಗಿದ್ದಾನೆ, ಹಿರಣ್ಯಕಶಿಪು ಏನ್ ಹಾರಾಡ್ತಾರೋ ಅಂತ, ಹೊಡಿತೇನೆ ಬಡಿತೇನೆ ಕಡಿತೇನೆ ಅಂತ ಹೇಳಿದ್ರಪ್ಪ, ಯಾಕೆ ಕೂಗಾಡ್ತಿ ಸುಮ್ಮನೆ, ನಿನ್ ಕೈಲಿ ಆಗೋದಿಲ್ಲ ಬಿಡು ಅಂತ ಹೇಳಿದ. ಒಂದು 36 ವರ್ಷ ತಪಸ್ಸು ಮಾಡಿದ ತಂದೆ ಒದರಾಡ್ತಿದ್ದಾನೆ ಒಂದೇ ತಮ್ಮನೆ. 5 ವರ್ಷದ ಹುಡುಗ ಕಾಮ ಮಾತಾಡ್ತಾನಪ್ಪ, ಯಾಕೆ ಯೋಚನೆ ಮಾಡ್ತೀಯ? ನಮ್ಮೆಲ್ಲರಿಗೂ ಬಲ ಕೊಡೋನು ಯಾರು ಗೊತ್ತಾ? ಭಗವಂತ ಕೊಡ್ತಾನೆ, ಸುಮ್ಮನೆ ಕೂಗಾಡಬೇಡ ಅಂತ ಹೇಳಿದ. ಅದು ಪ್ರಹ್ಲಾದನ ಅಭಯವನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಆಶ್ಚರ್ಯ ಆಗಿಬಿಡ್ಬೇಕು. ಅವನ ಅಪ್ಪ ತಲೆ ಮೇಲೆ ತಲೆ ಕೂದಲು ಹಿಡ್ಕೊಂಡು ಕೈಲಿ ಖಟ್ಗ ಹಿಡ್ಕೊಂಡು, ನೀನ್ ಹರಿಯನ್ನು ಬಿಡ್ತೀಯೋ ಇಲ್ವೋ, ತಲೆ ಕತ್ತರಿಸ್ಬಿಡ್ತೇನೆ, ಹರಿ ಎಲ್ಲಿದ್ದಾನೆ ಅಂತ ಹೇಳ್ತೀಯ? ಹೊಡೆದ ಹೊಡೆದು ಬಿಡ್ತೇನೆ, ಹರಿ ಬಂದ್ರೆ ಹೊಡಿತೇನೆ, ಬರೆದವನು ಹೊಡಿತೇನೆ. ಈ ರೀತಿ ನಿಂತ್ಕೊಂಡ್ರೆ ಪ್ರಹ್ಲಾದ್ ಏನಂತಾನೆ, ಅಪ್ಪ ಯಾಕೆ ಕೂಗಾಡ್ತಿ, ಎಲ್ಲಿದ್ದಾನೆ ಹರಿ ಅಂತ ಕೇಳ್ತೀಯಲ್ಲ, ಎಲ್ಲ ಕಡೆ ಇದ್ದಾನೆ, ಇಲ್ಲದ ಜಾಗನೇ ಇಲ್ಲ. ಈ ಕಂಬದಲ್ಲಿ ಕಂಬದಲ್ಲೂ ಇದ್ದೇ ಇದ್ದಾನೆ, ಎಷ್ಟು ದೀಕ್ಷೆ ಇದೆ. ಅದಕ್ಕೆ ದೃಢ ನಿಶ್ಚಯ ಅಂತ ಕರೆದು. ದೃಢ ನಿಶ್ಚಯ ಅಷ್ಟೇ ನಿಶ್ಚಯ, ಅಷ್ಟೇ ನಿರ್ಭೀತವಾದ ಮನೋಭಾವ. ಈ ಭವ್ಯವನ್ನು ಇಲ್ಲದೆ ಋಷಿ ಅರಣ್ಯದಲ್ಲಿ ವಾಸ ಮಾಡಕ್ಕೆ ಆಗ್ತಿತ್ತು ಅವ್ರ ಕೈಲಿ? ಸಿಂಹ ಹುಲಿ ಮೃಗ ಅಂತ ಓಡಾಡ್ತಿದ್ರಲ್ಲ, ಸ್ವಲ್ಪ ಅವ್ರಿಗೆ ಭಯ ಇತ್ತ, ದೇವರ ನಮ್ಮನ್ನು ಕಾಪಾಡ್ತಾನೆ. ಈ ಭಾವನೆಯಿಂದ ದೊಡ್ಡ ತಪಸ್ ಮಾಡ್ತಿದ್ರೆ ಮತ್ತೆ ಬರೀ ಅರಮನೆ ಇರ್ತಿರ್ಲಿಲ್ಲ, ಭಯಂಕರ ತಪಸ್ ಮಾಡ್ತಾ ಇದ್ದ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಯಾವನು ಭಯ ಪಡ್ತಾನೋ ಅವನೆಂದು ಭಗವದ್ಭಕ್ತನಾಗೋದೇ ಇಲ್ಲ. ಮುಂದೆ ವಿಷಯ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ, ಅಲ್ಲಿ ನೋಡೋಣ. ಇನ್ನು ವಿವರವಾಗಿ ಹೇಳ್ತಾನೆ ಪರಮಾತ್ಮ. ಯಸ್ಮಾನ್ನೋ ದ್ವಿಜತೆ ಲೋಕ ಲೋಕಾನ್ನೋ ದ್ವಿಜತೆ ಜಯ. ತಮ್ಮ ಮತ್ತೆ ಹೇಳ್ತಾರೆ ಒಂದು ಭಾಗವತ್ ಮಹಾಭಾರತದ ಮಾತು ಬರುತ್ತೆ. ಭೀಮಸೇನ ಕಾಡಿಗೆ ಹೋಗ್ಬೇಕಾದ್ರೆ ಒಳ್ಳೆ ಧೈರ್ಯವಾಗಿ ಹೋಗ್ತಾ ಇದ್ದಾನೆ, ಎರಡು ಕೈ ಎತ್ಕೊಂಡು ಹೋಗ್ತಾ ಇದ್ದಾನೆ, ಮುಖ ತೆಗಿಸೇ ಇಲ್ಲ, ಆರಾಮಾಗಿ ಹೋಗ್ತಾ ಇದ್ದಾನೆ. ಧೃತರಾಷ್ಟ್ರ ಕೇಳ್ತಾನೆ ಹೇಗೆ ಹೋಗ್ತಿದ್ದಾರೆ ಪಾಂಡವರು ಅಂತ ಕೇಳಿದರೆ, ಒಬ್ಬೊಬ್ಬರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಭೀಮನ ಬಗ್ಗೆ ಹೇಳ್ತಾನೆ, ಭೀಮಸೇನ ಎರಡೂ ಕೈಗಳನ್ನು ಎತ್ತಿ ಸಿಂಹದ ನಡಿಗೆಯಿಂದ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ನೋಡಿ, ಭಯದ ಹೆಸರು ಕೂಡ ಇಲ್ಲ, ಯುವ ಸಿಂಹ ಖೇಲ ಗತಿ, ಒಳ್ಳೆ ತರುಣ ಸಿಂಹದಂತೆ ಗಂಭೀರವಾದ ಹೆಜ್ಜೆ ಹಾಕೊಂಡು ಭೀಮಸೇನ ಹೋಗ್ತಾ ಇದ್ದಾನೆ. ಇದೇನು ತೋರಿಸ್ತಾ ಇದೆ? ನಿರ್ಭೀತವಾದ ಮನೋಭಾವ. ಸಿಂಹದ ನಡಿಗೆ ಭಯದ ಹೆಸರಿಲ್ಲ, ಅದಕ್ಕೆ ನಿಶ್ಚಿಂತೆ ಓಡಾಡ್ತಾ ಇದೆ. ಜಾತಕ್ಕೆ ಜೂತನ ಸೋತು ಬಿಟ್ರಲ್ಲ, ನಾನೆಲ್ಲ ನಡೀತೇನೆ, ಮೊದಲು ನನಗೆ ಭಯ ಇಲ್ಲ, ನಾನು ಸೋತಿಲ್ಲ, ಈ ಮತ್ತೆ ಕರ್ತವ್ಯ ಬಿಟ್ಟಿಲ್ಲ, ದುರ್ಯೋಧನ ಮಾಡಿದ್ದಕ್ಕೆಲ್ಲ ಪ್ರತಿ ಮಾಡೇ ಬಿಟ್ಟಿದ್ದೇನೆ, ನಾನೇನು ಕರ್ತವ್ಯ ಲೋಪ ಮಾಡಿಲ್ಲ, ಆರಾಮಾಗಿದ್ದಾನೆ. ಆ ನಕಲ ಸಹೋದರ ತಲೆ ತಗಿಸಿಬಿಟ್ರೆ ಯಾಕೆ? ಈ ಸ್ಥಿತಿ ನಮ್ಮ ನೋಡಿದ್ರೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ, ತಲೆ ತೆಗೆಸಿದ್ರೆ. ಯಾರು ಭೀಮಸೇನ ಹಾಗೆ ಮಾಡ್ಲಿಕ್ಕೆ ಹೋಗಲಿಲ್ಲ, ಎಂಥ ಧರ್ಮರಾಜ ಅಂತ ಆತ ಕೈ ಇಟ್ಕೊಂಡ್ಬಿಟ್ಟಂತಿಗೆ. ಭೀಮಸೇನ ನಡಿಗೆ ನಡಿಗೆ ಆತನ ರೀತಿಯೇ ರೀತಿ, ಯಾಕೆ ಲೋಕದಿಂದ ಅಂಜಲಿಕ್ಕೆ ಹೋಗೋದಿಲ್ಲ ಭೀಮಸೇನ. ಅದಕ್ಕೆ ನೀವು ಅಂಜಬೇಡಿ, ನಾನು ಅಂಜೋದಿಲ್ಲ, ಇದು ಭೀಮನ ದೀಕ್ಷೆ. ನಾನು ಅಯೋಗ್ಯರಿಗೆ ಎಂದೂ ನಾನು ಅಂಜೋವನಲ್ಲ, ಯೋಗ್ಯರು ಅಂಜಿಸೋ ಪ್ರಶ್ನೆಗೆ ಬರೋದಿಲ್ಲ, ನೀವು ಅಂಜಬೇಕಾದ ಕಾರಣ ಇಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಕ್ಕೆ. ಯಸ್ಮಾನ್ ನೋದ್ವಿಜತೆ ಲೋಕ ಲೋಕಾನ್ನೋದ್ವಿಜತೆ ಜಯ, ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಹ ಸಚಮೇ ಪ್ರಿಯ. ಯಾವನು ಈ ರೀತಿ ಹರ್ಷ ಅಮರ್ಷ, ಅಮರ್ಷ ಅಂದ್ರೆ ಕ್ರೋಧ, ಹರ್ಷ ಅಂದ್ರೆ ಆನಂದ, ಇವೆಲ್ಲ ಉದ್ವೇಗಗಳಿಂದ ಯಾವನು ದೂರ ಆಗಿರ್ತಾನಲ್ಲ, ನನ್ನ ಭಕ್ತ, ನನಗೆ ಅತ್ಯಂತ ಪ್ರಿಯನಾದವನು. ಈ ರೀತಿ ಪರಮಾತ್ಮ ಒಂದೊಂದನ್ನು ಕೂಡ ಬಿಡಿಸ್ತಾ ಹೋಗ್ತಾರೆ. ಅನಪೇಕ್ಷ ಸ್ಥಿರಮತಿ, ಅನಪೇಕ್ಷನಾಗಿರ್ಬೇಕಂತ. ಅನಪೇಕ್ಷ ಭಕ್ತನ ದೊಡ್ಡ ಲಕ್ಷಣ. ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಏನು ಕೂಡ, ಎಕ್ಸ್ಪೆಕ್ಟೇ ಮಾಡದೇ ಇರೋದು ಭಕ್ತನ ಲಕ್ಷಣ. ಅಂತ ಒಂದು ಸಾರ್ಥಕವಾದ ಬದುಕನ್ನ ಭಕ್ತ ಕಾಣಿಸ್ತಾನೆ. ಅಪೇಕ್ಷೆ ಇತ್ತು ಅಂದ್ರೆ ಜನಕ್ಕೆ ಭಯ, ಏನು ಕೇಳ್ತೋ ಅನ್ನೋದು ಭಯ ಶುರುವಾಗುತ್ತೆ. ಅಪೇಕ್ಷೆನೇ ಇಲ್ಲ ಅವನಿಗೆ. ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯಥ ಆಗಿರ್ಬೇಕು. ಅನಪೇಕ್ಷ ಸ್ಥಿರಮತಿ ಉದಾಸೀನ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ತಮೇ ಪ್ರಿಯ. ಈ ಕೊನೆಯ ಮಾತು ಬಹಳ ಹಿಡಿಸುತ್ತೆ ನಮಗೆ. ಸರ್ವಾರಂಭ ಪರಿತ್ಯಾಗಿ ಯೋಗದ್ಭಕ್ತ ಸಮೇ ಪ್ರಿಯ. ಮೇಲ್ನೋಟ ಅರ್ಥ ಏನು? ಎಲ್ಲಾ ಕೆಲಸ ಬಿಟ್ಟು ಕೂತ್ರೆ ಭಾರಿ ಪ್ರಿಯ ಅಂತ ಹೇಳ್ಬಿಡ್ತಾರೆ. ಎಲ್ಲಾ ಕೆಲಸ ಬಿಟ್ಟು ಕೂತ್ ಬಿಟ್ರೆ ಏನು ಯೋಚನೆ ಕೂಡ ಇಲ್ಲ. ಆ ಶ್ಲೋಕ ಎಷ್ಟು ಅಪಾರ್ಥ ಕೊಡುತ್ತೆ ಅಂದ್ರೆ ಜನ ಅದನ್ನು ಮಾಡಿದವರೇ ಜಾಸ್ತಿ. ಆಚಾರ್ಯ ಎಂಥ ಅರ್ಥ ಬರೀತಾರೆ ಅದಕ್ಕೆ ನೋಡ್ಬೇಕು. ಆಚಾರ್ಯರ ಅರ್ಥ ವಿವರಣೆ ಭಾರಿ ಅಪೂರ್ವವಾದದ್ದು. ಭಗವದ್ಗೀತೆಯನ್ನ ಭಗವಂತ ಏನ್ ಹೇಳ್ತಾನೆ ಅದನ್ನ ಅರ್ಜುನ ಎದುರಿಗೆ ಇದ್ದು ಕೇಳಿ ಕಂಡ, ಎದುರಿಗಿಲ್ಲ ಆದರೂ ಕಂಡ ಅನುಭವ ಬರಬೇಕು ಅಂತಿದ್ರೆ ಗೀತಾಭಾಷ್ಯ ತಾತ್ಪರ್ಯಗಳನ್ನು ಓದಬೇಕು. ಅರ್ಥಗಳನ್ನ ಎದುರು ಇಲ್ಲಿಸಷ್ಟು ಸ್ಪಷ್ಟವಾಗಿ ಬರೀತಕ್ಕಂಥ ಹಿರಿಮೆ ಆಚಾರ್ಯರು. ಅದರ ಅರ್ಥ ಏನು? ನಮಗಿನ್ನೂ ಐದು ಶ್ಲೋಕಗಳು ಉಂಟು. ನಾಳೆ ದಿವಸ ಮಂಗಳ, ಈ 12ನೇ ಅಧ್ಯಾಯದ ಮಂಗಳ, ಅಕ್ಷಯ ತೃತೀಯ ದೊಡ್ಡ ದಿವಸ, ಪರಶುರಾಮ ಜಯಂತಿ ಬೇರೆ. ನಿನ್ನೆ ಹೇಳಿದೆ ಬಹಳ ದೊಡ್ಡ ಪರ್ವಕಾಲದಲ್ಲಿ ಒಂದಾಗಿರ್ತಕ್ಕಂಥ ಒಂದು ದಿವಸ. ಅವತ್ತಿನ ದಿವಸ ಮಂಗಳ, ನಾಳೆ ಪರಶುರಾಮರ ಬಗ್ಗೆ, ಅಕ್ಷಯ ತೃತೀಯದ ಬಗ್ಗೆ ಮತ್ತು ಉಳಿದ ಭಗವದ್ಗೀತೆಯ ಬಗ್ಗೆ ಎಲ್ಲ ಹೇಳಬೇಕು. ಆದ್ದರಿಂದ ಪ್ರವಚನ ಸ್ವಲ್ಪ ಬೇಗ ಶುರುವಾಗುತ್ತೆ. ನಾಳೆ 6:30-8 ಪ್ರವಚನ ಇರುತ್ತೆ. ಪ್ರತಿ ಸತ್ಯ ಮಂಗಳ ಕಾಲಕ್ಕೆ ಹೇಗೋ ಆ ತರ ಬೇಗ ಶುರುವಾಗಿ 8:00 ಮುಕ್ತಾಯವಾಗುತ್ತೆ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಅಂತ ಹೇಳ್ತೇನೆ.
ಓ ನಮಃ ಹರಿ ಓಂ. ಷನ್ನೋ ಷನ್ನೋ ಮಿತ್ರ ಶಂ ವರುಣ ಷನ್ನೋ ಭವತ್ವರ್ಯಮ ಷನ್ನ ಇಂದ್ರೋ ಬೃಹಸ್ಪತಿ ಷನ್ನೋ ವಿಷ್ಣುರುರುಕ್ರಮ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಹರಿಃ ಓಂ.
ತುಂಗಾತೀರದಿ ನಿಂತ ಸುಯತಿವರ ಯಾರೆ ತೇಣಮಯ್ಯ ತುಂಗಾತೀರದಿ ನಿಂತ ಸುಯತಿವರ ಯಾರೆ ತೇಣಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿ ಕುಲೋ ತುಂಗ ಕಣಮ್ಮ ತುಂಗ ತೀರದಿ ನಿಂತ ಸುಯತಿವರ ಯಾರೆ ತೇಣಮಯ್ಯ ಚೆಲುವ ಫಣೆಯಲಿ ತಿಲಕ ನಮಗಳಿಂದ ಮೆರೆವರ ನೋಡಮಯ್ಯ ಮೆರೆವರ ನೋಡಮಯ್ಯ ಸುಲಲಿತ ದಂಡ ಕಮಂಡಲುಗಳನು ಸುಲಲಿತ ದಂಡ ಕಮಂಡಲುಗಳನು ಧರಿಸಿ ಹರಿವರಮಯ್ಯ ದುರುಳ ಹಿರಣ್ಯಕ ಅಲ್ಲಿ ಜನಿಸಿದ ಪ್ರಹ್ಲಾದರು ತಾವಿಲ್ ಇಹರಮ್ಮ ಆ ತುಂಗಾತೀರದಿ ನಿಂತ ಸುಯತಿವರ ಯಾರೆ ತೇಳಮಯ್ಯ ಅಭಿನವ ಜನಾರ್ದನ ವಿಠಲನ ಪಾದವ ಅಭಿನವ ಜನಾರ್ದನ ವಿಠಲನ ಪಾದವ ಧ್ಯಾನಿ ಪರ ನೋಡಮಯ್ಯ ಧ್ಯಾನಿ ಪರ ನೋಡಮಯ್ಯ ಅಭಿನವಿ ಪರಿಗಮಿತ ಇಷ್ಟಾರ್ಥಗಳನು ಅಭಿನವಿ ಪರಿಗಮಿತ ಇಷ್ಟಾರ್ಥಗಳನು ಕೊಡುವರ ನೋಡಮಯ್ಯ ನಭಮಣಿಯಂದದಿ ತ್ರಿಭುವನವೆಲ್ಲ ರಾಜಿ ಪರ ನೋಡಮ್ಮಯ್ಯ ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರ ಗುರು ಶುಭ ಗುಣ ನಿಧಿ ಶ್ರೀ ರಾಘವೇಂದ್ರ ಗುರು ಅಬ್ಜವಾಂಡದೆ ಪ್ರಬಲ ಕಣಂಬ ತುಂಗಾ ತೀರದಿ ನಿಂತ ಸುಯತಿವರ ಯಾರೆ ಪೇಳಮ್ಮಯ್ಯ.
ಪ್ರಾರ್ಥನೆ ಮಾಡಿದ ನರಸಿಂಹಮೂರ್ತಿಯವರಿಗೆ ವಂದನೆಗಳು. ಈಗ ನಮ್ಮ ರಾಮ ಮಂದಿರ ಅಸೋಸಿಯೇಷನ್ ಪರವಾಗಿ ಜಗನ್ನಾಥರವರು ಸನ್ಮಾನ ಮಾಡ್ತಾ ಇದ್ದೀವಿ.
ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತ್ಯಜೋ ಖಂಡಗುಣೋರು ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ. ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ. ವಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಗೃಂಥತಿ. ಭವತಿ ಯದನುಭಾವಾದೀಡಮುಖೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸೋಮೇಶ್ವರಾಯ ಸುತಭೂತಿವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲೀ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಉಮೇಶಾತ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಹದಹನಂ ಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಭಗವದ್ಗೀತೆ ವಿಶ್ವಮಾನ್ಯವಾಗಿರತಕ್ಕಂತಹ ಲೋಕೋತ್ತರವಾಗಿರತಕ್ಕಂತಹ ಕೃತಿ. ಅರ್ಜುನನನ್ನು ನೆಪ ಮಾಡಿಕೊಂಡು ಭಗವಂತ ಕೊಟ್ಟಂತಹ ಸಂದೇಶ ವಿಶ್ವಕ್ಕೆ ಒಂದು ಸ್ಫೂರ್ತಿಯ ಸಂಕೇತ. ಯಾರು ಕರ್ತವ್ಯಚ್ಯುತಿಯತ್ತ ಮನಸ್ಸು ಹಾಕ್ತಾರೆ ಅವರನ್ನು ಕರ್ತವ್ಯ ಪರಾಯಣರನ್ನಾಗಿ ಮಾಡಲಿಕ್ಕೆ ಭಗವದ್ಗೀತೆ ಮಂತ್ರದಂತಹ ದಿವ್ಯ ಔಷಧಿ. ಅದವತ್ತು ಇವತ್ತು ಕರ್ತವ್ಯ ಪರಾಯಣರ ಸಂಖ್ಯೆನೇ ಜಾಸ್ತಿ. ಭಗವದ್ಗೀತೆ ಓದಿದ್ರಷ್ಟೇ ಅವರ ರೀತಿ ಚೇಂಜ್ ಆಗಿಬಿಡುತ್ತೆ. ಇದು ಬಹಳ ವಿಶಿಷ್ಟವಾದಂತಹ ಭಗವದ್ಗೀತೆಯ ಉಪಯೋಗ. ಇವತ್ತು ರುಚಿ ಬಾಯಿ ರುಚಿ ಇಲ್ಲದೆ ಇದ್ದವನಿಗೆ ಅಪಿಟೈಟ್ ಕ್ರಿಯೇಟ್ ಮಾಡೋ ಪದ್ಧತಿ. ರುಚಿ ಬಂದ ತಕ್ಷಣ ಮತ್ತೆ ಆಹಾರ ತಗೊಳ್ಳಿ ಶುರು ಮಾಡುತ್ತಾನೆ. ಇವತ್ತು ಭಗವದ್ಜೀವನದಲ್ಲಿ ಅಭಿರುಚಿ ಹುಟ್ಟಬೇಕು ಅಂತಿದ್ರೆ ಭಗವದ್ಗೀತೆಯನ್ನು ಓದಬೇಕು. ಜೀವನ ನಿಸ್ಸಾರ ಅಲ್ಲ ಅಂತ ಹೇಳಿದ್ರು. ಜೀವನ ನಿಸ್ಸಾರ ಅಲ್ಲ, ಯುದ್ಧವನ್ನು ಹೇಯ ಅಂತ ಅರ್ಜುನ ತಿಳ್ಕೊಂಡ, ಸಂಸಾರವನ್ನೇ ಹೇಯ ಅಂತ ತಿಳ್ಕೊಂಡಿದ್ದೆ. ಸಂಸಾರ ಹೇಯ ಹೌದು, ಯುದ್ಧ ಕೆಟ್ಟದ್ದು ಹೌದು ಅಂತ ಹೇಳಿ ಬಿಡ್ಲಕ್ಕೆ ಬರೋದಿಲ್ಲ. ಯುದ್ಧ ಕೆಟ್ಟದ್ದು ಮಾಡಬೇಕು, ಸಂಸಾರ ಹೇಯ ಬದುಕಬೇಕು. ಇದು ವಿಶೇಷ. ಯುದ್ಧವನ್ನ ಅಧರ್ಮವನ್ನು ಎದುರಿಸಲಿಕ್ಕೋಸ್ಕರ ಯುದ್ಧ ಹೇಗೋ, ನಮ್ಮ ಪಾಪವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಸಾಧನೆ ಮಾಡಬೇಕು. ಆಗ ನಮ್ಮ ಜೀವನದಲ್ಲಿ ಏನು ಮುಖ್ಯ ಗುರಿ ಇದೆ ಅದನ್ನು ಸಾಧಿಸ್ತೇವೆ. ಮುಖ್ಯ ಗುರಿ ಏನು ಅಂದ್ರೆ, ಇಹ ಖಲು ಸುಖಮೇವ ಮೇಷ್ಯಾತ್ ದುಃಖಂ ಮನಾಗಪಿ ಮಾಹು. ನಮ್ಮ ಸುಖವೇ ಆಗಬೇಕು, ದುಃಖ ಆಗಲೇಬಾರದು, ಸ್ವಲ್ಪನೂ ಆಗಬಾರದು. ಇದು ಈ ಗುರಿ ಯಾರಿಗೆ ಬಿಲ್ಲ ಹೇಳಿ ನೋಡೋಣ. ಇವು ಜಗತ್ತಿನಲ್ಲಿ ಇದನ್ನು ಬೇಡ ಅನ್ನೋ ವ್ಯಕ್ತಿನೇ ಇಲ್ಲ. ಇವತ್ತು ಸುಖ ಆಗಲೇಬೇಕು, ದುಃಖ ಸ್ವಲ್ಪನೂ ಆಗಲೇಬಾರದು. ಈ ಗುರಿ ಈಡೇರೋದು ಯಾವಾಗ ಅಂತ ಕೇಳಿದರೆ, ಅದು ಕೇವಲ ಭಗವದ್ ಅನುಗ್ರಹದಿಂದ ಮೋಕ್ಷ ದೊರೆತಾಗ ಮಾತ್ರ. ಯಾವಾಗಲೂ ಸಾಧ್ಯ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಅಂದಮೇಲೆ ಯಾರು ದೇವರನ್ನ ಕೈ ಬಿಡ್ತಾರೆ ಅವರು ದೇವರನ್ನು ಕೈ ಬಿಡೋದಿಲ್ಲ, ತಮ್ಮ ಸುಖ ಶಾಂತಿಗಳನ್ನೇ ಕಳ್ಕೊಂಡು ಬಿಡ್ತಾರೆ ಅಂತ. ಈ ಮಾತನ್ನು ಸರಿಯಾಗಿ ಯೋಚನೆ ಮಾಡಿದರೆ ಭಗವದ್ಗೀತೆ ಎಷ್ಟು ಶ್ರೇಷ್ಠವಾದ ಸಂದೇಶವನ್ನು ಕೊಡುತ್ತೆ. ಅರ್ಜುನ ಸಂದೇಶ ಸಿಕ್ಕಿದ್ದು ಯಾವಾಗ? ಕೃಷ್ಣನ ಮುಂದೆ ಕೂತಾಗ, ಕೃಷ್ಣನನ್ನ ಬೇಡಿಕೊಂಡಾಗ. ಇವತ್ತು ನಾ ದೇವರನ್ನ ಬೇಡಿಕೊಂಡ್ರೆ ಭಗವಂತ ನಮ್ಮನ್ನು ಎಚ್ಚರಿಸತಕ್ಕಂಥ ಸಂದೇಶವನ್ನು ಕೊಡ್ತಾನೆ, ಎಲ್ಲ ರೀತಿಯ ಸಂಶಯಗಳನ್ನು ಪರಿಹಾರ ಮಾಡ್ತಾ. ದೇವರಿಗೆ ಅಸಾಧ್ಯವಾದ ಯಾವುದಿದೆ? ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಿ ಸಮರ್ಥ. ನಮಗೇನೇ ಸಂಶಯ ಇರಲಿ ದೇವರ ಮುಂದೆ ಶರಣಾಗತರಾದ್ರೆ ಶಿಷ್ಯಸ್ತೇಹಂ ಶೇಯ ಶಾಖಿ ಮಾಂ ಮಾಂ ಪ್ರಪನ್ನಂ. ಕೃಷ್ಣ ನಿನ್ನನ್ನು ನಾನು ಶರಣ ಹೊಂದಿದ್ದೇನೆ. ತ್ವಾಂ ಪ್ರಪನ್ನಂ ಮಾಂ ಶಾಖಿ, ನಿನ್ನ ಶರಣ ಹೊಕ್ಕ ನನ್ನನ್ನು ನೀನು ಶಾಸನ ಮಾಡು ಉದ್ಧಾರ ಮಾಡು ಅಂತಕ್ಕಂಥ ಪ್ರಾರ್ಥನೆ ಅರ್ಜುನ ಮಾಡಿದ್ದಕ್ಕೆ ಅರ್ಜುನ ಅಲ್ಲ ಅವನ ನೆಪದಿಂದ ವಿಶ್ವವೇ ಒಂದು ಸಂದೇಶವನ್ನು ಕಂಡಿತ್ತು. ಭಗವಂತ ಎಷ್ಟೆಲ್ಲ ಹೇಳ್ತಾನೆ, ಇವತ್ತು ಕರ್ಮ ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಕರ್ಮವನ್ನು ಬಿಟ್ಟುವೇನೆ ಕೆಲಸ ಬಿಟ್ಟೆ ಅಂದ್ರೆ ಬಂದು ತಿಂತಾರೆ. ಅಷ್ಟೇನು ಮಾಡಬೇಕಾಗತ್ತೆ? ಇವತ್ತು ಕೆಲಸ ಮಾಡ್ತಾ ಹೇಗೆ ಜೀವನವನ್ನು ಸಾಗಿಸಬೇಕೋ ಹಾಗೆ ತನ್ನ ಜೀವನದಲ್ಲಿ ಕರ್ಮವನ್ನು ಮಾಡಿಕೊಂಡೇ ಬದುಕಬೇಕು. ಕುರುವನ್ನೇವೇಹ ಕರ್ಮಾಣಿ ದಿಜೀವಿಷೇ ಕ್ಷತಂ ಸಮಾಹ. ಎಷ್ಟೇ ನಮ್ಮ ಕಷ್ಟಕಾರ್ಪಣೆಗಳ ಮಧ್ಯ ಸಹ ನಮ್ಮ ಕರ್ತವ್ಯ ಕರ್ಮಗಳನ್ನು ಬಿಡಲೇಬಾರದು ಅಂತ ಹೇಳಿ, ತೊರೆಯಲೇಬಾರದು. ಅದನ್ನ ನಮಗೋಸ್ಕರ ಮಾಡಿಕೊಳ್ಳಬಾರದು, ಮತ್ತೆ ನಮಗೋಸ್ಕರ ಮಾಡಿಕೊಳ್ಳಬಾರದು, ಕರ್ಮ ಬಿಡಬಾರದು, ಕೃಷ್ಣಾರ್ಪಣೆ ಅನ್ನಬೇಕು. ಈ ಒಂದು ಯೋಗವನ್ನು ಹೇಳಿದ್ದು ಭಗವದ್ಗೀತೆ. ನಿತ್ಯ ಜೀವನದಲ್ಲಿ ಸುಖಶಾಂತಿಗಳು ಸಿಕ್ಕೋದೇ ಆವಾಗ. ಅನೇಕ ರೀತಿಯಲ್ಲಿ ಹೇಳ್ತಾ ಮೊದಲ ಷಟ್ಕದೊಳಗೆ ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಕರ್ಮಯೋಗವನ್ನು ಹೇಳ್ತಾ, ಸರಿಯಾದ ಕರ್ಮಾಚರಣೆಯನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿದರೆ ಭಗವದ್ ಅನುಗ್ರಹದಿಂದ ಜ್ಞಾನ ಲಭಿಸೇ ಲಭಿಸುತ್ತೆ. ಆ ಜ್ಞಾನ ಎಂಥದ್ದು ಎಂಬುದನ್ನು ದ್ವಿತೀಯ ಷಟ್ಕದಲ್ಲಿ ಹೇಳ್ತಾ. ಮೊದಲ ಒಂದರಿಂದ ಆರು ಪ್ರಥಮ ಷಟ್ಕ, ಆಮೇಲೆ ಏಳರಿಂದ ಹನ್ನೆರಡು ದ್ವಿತೀಯ ಷಟ್ಕ. ದ್ವಿತೀಯ ಷಟ್ಕದ ಕೊನೆಯ ಅಧ್ಯಾಯದಲ್ಲಿ ನಾವಿದ್ದೇವೆ. ದ್ವಿತೀಯ ಷಟ್ಕ ಮುಕ್ತಾಯವಾಗ್ತಾ ಇದೆ. ಇವತ್ತಿನ ದಿವಸ ಭಗವಂತ ಜ್ಞಾನದ ಮಹಿಮೆಯನ್ನು ಹೇಳ್ತಾ ಇದ್ದ. ಜ್ಞಾನ ಅಂದ್ರೆ ಯಾವುದೋ ಅಲ್ಲ ಜ್ಞಾನ. ಇವತ್ತು ಜನ ಏನ್ ತಿಳ್ಕೊಂಡಿದ್ದಾರೆ? ಜಗತ್ತಿನ ಜ್ಞಾನವನ್ನು ಜ್ಞಾನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜಗತ್ತಿನ ಜ್ಞಾನ ಜ್ಞಾನ ಅಲ್ಲ, ಜಗನ್ನಾಥನ ಜ್ಞಾನ ಜ್ಞಾನ. ಇವತ್ತು ಆಫೀಸ್ ಬಿಲ್ಡಿಂಗ್ ಅರ್ಥ ಮಾಡ್ಕೊಂಡ್ರೆ ಆಫೀಸ್ ಅರ್ಥ ಮಾಡ್ಕೊಂಡಾಗ ಆಗೋದಿಲ್ಲ, ಆಫೀಸರ್ ಗೊತ್ತಾದ್ರೆ ಆಫೀಸ್ ಅರ್ಥ ಮಾಡ್ಕೊಂಡಾಗ. ಇವತ್ತು ಕಟ್ಟಡವನ್ನು ನೋಡಿ ನಾವು ಪರಿಚಯ ಮಾಡ್ಕೊಳ್ಳೋದಲ್ಲ, ಕಟ್ಟಡದ ಯಜಮಾನನ್ನು ನೋಡಿ ತಿಳ್ಕೊಳ್ಬೇಕು. ಇವತ್ತಿನ ಲೌಕಿಕ ವಿದ್ಯೆಯೆಲ್ಲ ಜಗತ್ತಿನ ಅಧ್ಯಯನವನ್ನು ಮಾಡ್ತಾ ಇದೆ. ಅದಕ್ಕೆ ಲೌಕಿಕ ಅಂತಾನೆ ಹೇಳಿದ್ರು. ಅದಕ್ಕೆ ಲೋಕಕ್ಕೆ ಸಂಬಂಧಪಟ್ಟಿದ್ದು ಲೌಕಿಕ, ಲೋಕನಾಥನಾದ ಭಗವಂತನಿಗೆ ಸಂಬಂಧಪಟ್ಟರೆ ಅದು ಪಾರತ್ರಿಕ. ಇದು ವಿವೇಚನೆಯನ್ನು ಅರ್ಥ ಮಾಡಿಕೊಡ್ತಕ್ಕಂಥ ರೀತಿ. ಅದಕ್ಕೆ ಭಗವಂತ ಎಂಥವನು, ಸಾಮಾನ್ಯವಾಗಿ ಇದನ್ನು ಮಾಡಿದವನು ಯಾರು ಗೊತ್ತೇನಯ್ಯ ಅಂತ ಪರಿಚಯ ಮಾಡಿಕೊಡ್ತಾರೆ. ಒಂದು ಮನೆಯೋ ಆಟನೋ ಗಿರಟನೋ, ವಿಶ್ವವನ್ನೇ ಮಾಡಿದವನು ಯಾರಲ್ಲ, ಅವನೇ ಭಗವಂತ. ಆದ್ರಿಂದ ಪರಮ ಏಳನೇ ಅಧ್ಯಾಯದ ಹನ್ನೆರಡನೇ ಅಧ್ಯಾಯಗಳಲ್ಲಿ ದೇವರ ಬಗ್ಗೆ ಏನೇನು ಕೇಳಬೇಕು ಅಂದ್ಕೊಂಡಿರ್ತೇವೆ ಅಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅಧ್ಯಾಯ ಅದು. ದೇವರು ಎಲ್ಲಿದ್ದಾನೆ, ಎಲ್ಲಿ ವಿಶೇಷವಾಗಿ ಸನ್ನಿಧಾನ ಇಟ್ಟಿದ್ದಾನೆ, ಅಲ್ಲಿ ಏನೇನು ಕೆಲಸಗಳನ್ನು ಮಾಡ್ತಾನೆ, ಮಾಡಿಸ್ತಾನೆ, ಹೇಗೆ ಫಲಗಳನ್ನು ಕೊಡ್ತಾನೆ, ಅನುಸಂಧಾನ ಹೇಗೆ ಮಾಡಬೇಕು, ಆತನ್ನು ಹೇಗೆ ಒಲಿಸಬೇಕು, ಆತನ ವ್ಯಾಪ್ತಿ ಎಂಥದು, ವ್ಯಾಪ್ತಿಯನ್ನು ತಿಳ್ಕೊಳ್ಳೋ ಕ್ರಮ ಏನು, ವ್ಯಾಪ್ತಿಯನ್ನು ಕಣ್ಣಾರೆ ಕಾಣ್ಯ ಕರ್ಜುನ ಬಯಸಿದಾಗ ಪರಮಾತ್ಮ ವಿಶ್ವರೂಪವನ್ನೇ ತೋರಿಸಿಬಿಡ್ತಾನೆ. ಇವತ್ತು ಸೈನ್ಸ್ ಯಾತಕ್ಕೆ ಪಾಪ್ಯುಲರ್ ಆಯಿತು ಅಂದರೆ ಪ್ರಾಕ್ಟಿಕಲ್ ತೋರಿಸುತ್ತಾ. ಅದರಿಂದ ಸೈನ್ಸ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಇಲ್ಲದ ಹೋಗಿ ಜನ ಮುಟ್ತಾನೆ ಇರಲಿಲ್ಲ. ಪ್ರಾಕ್ಟಿಕಲ್ ಅಂತ ಸೈನ್ಸ್ ಅರ್ಥ ಆಗ್ತದೆ. ಫಿಲಾಸಫಿಗೆ ಪ್ರಾಕ್ಟಿಕಲ್ ಇದೆ ಜನ ಗೊತ್ತೇ ಇಲ್ಲ, ಅದೇ ಆಶ್ಚರ್ಯ. ಫಿಲಾಸಫಿ ಥಿಯರಿಯಲ್ಲೇ ಉಳ್ಕೊಂಡು ಬಿಟ್ಟರೆ ಫಿಲಾಸಫಿ ಅಲ್ಲ ಅಂತ ಹೇಳಿದ್ದ. ನಿತ್ಯ ಆಚರಣೆಗೆ ಬಂದರೆ ಮಾತ್ರ ಅದು ತತ್ವಜ್ಞಾನವಾಗೋದು. ಭಗವಂತನ ವಿಶ್ವರೂಪವನ್ನು ಭಗವಂತನೇ ತೋರಿಸಿದಾಗ ಅರ್ಜುನ ನೋಡ್ತಾನೆ, ಆಶ್ಚರ್ಯ ಪಡ್ತಾನೆ. ಅಷ್ಟು ಆಶ್ಚರ್ಯಕರವಾದ ವಸ್ತು ಜಗತ್ತಲ್ಲಿ ಮತ್ತೊಂದಿಲ್ಲ ಅಂತ ಹೇಳಿದ್ದಾನೆ. ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಇದೆಯಲ್ಲ, ಅದು ವರ್ಲ್ಡ್ನ ಸೆವೆನ್ ವಂಡರ್ಸ್ ಅಷ್ಟೇ. ಅದೇ ಈ ವಿಶ್ವದ ಅಧಿಪತಿ ಇದ್ದಾರಲ್ಲ ಪರಮಾತ್ಮ, ಈ ಸೆವೆನ್ ವಂಡರ್ಸ್ ವರ್ಲ್ಡ್ನಲ್ಲೇ ಹೀಗಿದ್ರೆ ಈ ವರ್ಲ್ಡ್ನೇ ಮಾಡಿದವನು ಎಂಥ ವಂಡರ್ಫುಲ್ ಆಗಿರ್ಬೇಕು ಲೆಕ್ಕ. ಈ ಸೆವೆನ್ ವಂಡರ್ಸ್ ವರ್ಲ್ಡ್ನ ಸೇರ್ಕೊಂಡಿದೆ ಅಷ್ಟೇ ಇವನು. ಇವ್ ಮಾಡಿದವನು ಯಾರು? ಭಗವಂತ ಜನ್ಮಾದ್ಯಶ ಯತಃ. ಅವನಂತ ಆಶ್ಚರ್ಯನೇ ಇಲ್ಲ. ಅದಕ್ಕೆ ಎರಡನೇ ಅಧ್ಯಾಯದಲ್ಲಿ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥಾಂಜಯ ಚಾನ್ಯ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಶ್ರುತ್ವಾಪೇನಂ ವೇದ ನಚೈವ ಕಶ್ಚಿತ್. ಆ ಶ್ಲೋಕದಲ್ಲಿ ಪರಮಾತ್ಮ ಆಶ್ಚರ್ಯ 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 ಅಂತ ಹೇಳಿ ಸರಮಾಲೆಯಾಗಿ ಕೊಂಡಾಡಿದ್ದ. ಅರ್ಜುನ ಕೂಡ ಹಾಗೇನೆ, ಬಹೂನ್ಯ ಅದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ನೋಡು ಅರ್ಜುನ ಎಷ್ಟು ಆಶ್ಚರ್ಯ ಕಾಣ್ತೀನಿ ನೋಡು ನನ್ನಲ್ಲಿ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ ಕಾಣ್ತಿ ನೋಡು ಕೃಷ್ಣ. ಅರ್ಜುನ ಹೇಳುತ್ತಾನೆ, ಕೃಷ್ಣ ಇಂಥದ್ದು ನೋಡೇ ಕಂಡಿರಲಿಲ್ಲ ನಾನು, ಎಂದೆಂದು ಊಹೆ ಕೂಡ ಮಾಡಿರಲಿಲ್ಲ. ಅತ್ಯದ್ಭುತವಾದ ರೂಪ ಇದು ಅಂತ ಅರ್ಜುನ ಒಪ್ಕೊಂಡು ಬಿಡ್ತಾರ. ಯಾರೋ ಅತ್ಯದ್ಭುತ ಅಂದ್ರೆ ಅರ್ಥ ಇಲ್ಲ. ಅರ್ಜುನ ಅಂಥವನಿಂಥವನಲ್ಲ, ಸ್ವರ್ಗಲೋಕ ಕಂಡು ಬಂದವನು ಅರ್ಜುನ. ಇವತ್ತು ಇಲ್ಲಿಯವರು ದೊಡ್ಡದು ಫಾರಿನ್ಗೆ ಹೋಗಿ ಬಂದ ದೊಡ್ಡದೇ ಯಾವ ಗ್ರೇಟ್ ಅಂತ ಹೇಳ್ತಾರೆ. ಪಾಪ ಜಗತ್ ಕಂಡವನು ಪಾಪ. ಅರ್ಜುನ ಫಾರಿನ್ಗೆ ಹೋಗಿ ಬಂದಿಲ್ಲ, ಸ್ವರ್ಗಲೋಕಕ್ಕೆ ಹೋಗಿ ಬಂದಿದ್ದಾನೆ. ಅಲ್ಲಿ 5 ವರ್ಷಗಳು ಕಳೆದು ಬಂದಿದ್ದಾನೆ ಸರ್ ಅರ್ಜುನ. ಒಂದೆರಡು ದಿವಸ ಇದ್ದು ಬಂದಿಲ್ಲ, ಮತ್ತೆ ಸ್ವರ್ಗದಲ್ಲಿ ಉರ್ವಶಿಯನ್ನು ನೋಡಿ ಬಂದಿದ್ದಾನೆ. ಉರ್ವಶಿ ಬೇಡಿ ಬಂದ್ರೆ ತಿರಸ್ಕಾರ ಮಾಡಿ ಬಂದಿದ್ದಾನೆ ಅರ್ಜುನ. ಅಂಥವನು ಅರ್ಜುನ. ಅಂತ ಅರ್ಜುನನಿಗೆ ವಿಶ್ವರೂಪ ಕಂಡಾಗ ದಿಗ್ಭ್ರಾಂತನಾಗಿ ಬಿಡ್ತಾನೆ. ಏನು ಆಶ್ಚರ್ಯ, ಏನು ವೈಭವ ಅಂತ ಹೇಳಿಬಿಟ್ಟು ಅಂದ್ರೆ ಈಗ ಅರ್ಥ, ಯಾರೋ ಆಶ್ಚರ್ಯ ಪಡೋದು ದೊಡ್ಡದಲ್ಲ, ಅರ್ಜುನ ಆಶ್ಚರ್ಯ ಪಡ್ತಾನೆ ಎಂಬುದು ಭಾರಿ ಆಶ್ಚರ್ಯ. ಅರ್ಜುನ ಆಶ್ಚರ್ಯ ಪಡ್ತಾನೆ, ಏನು ಕೃಷ್ಣ ಏನು ಇದು ನೋಡ್ಲಿಕ್ಕೆ ನನಗಾಗೋದಿಲ್ಲ ಅಂತ ಹೇಳ್ತಾನೆ. ನೋಡ್ಲಿಕ್ಕೆ ಆಗೋದಿಲ್ಲ. ತದೇವ ಮೇ ರೂಪ ವಿಧಂ ಪ್ರಪಶ್ಯ ಅಂತ ಕೃಷ್ಣ ಹೇಳಿದಾಗ ಸಮಾಧಾನ ಆತನೇ. ಆ ರೂಪವನ್ನು ತೋರಿಸು ಕೃಷ್ಣ. ತೇನ ಇವ ರೂಪೇಣ ಚತುರ್ಭುಜೇನ ಸಹಸ್ರ ಬಾಹೋ ಭವ ವಿಶ್ವ ಮೂರ್ತಿ. ನಿನ್ನ ನಾಲ್ಕು ಕೈಗಳ ರೂಪವನ್ನು ನನಗೆ ತೋರಿಸು, ಅದು ನನಗೆ ಸಾಕು, ಇದು ನೋಡಕ್ ನನಗಾಗೋದಿಲ್ಲ ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, ಆಯ್ತಾ ಅರ್ಜುನ ನೋಡಿದೆಯಾ ಇದನ್ನ, ನೀನು ನೋಡಿ ಸಂತೋಷ ಪಡೋದಲ್ಲ, ದೇವಾತ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣ. ದೇವತೆಗಳು ಸದಾ ಹಂಬಲಿಸ್ತಾ ಇರ್ತಾರೆ ನೋಡ್ಲಿಕ್ಕೆ ಅಂತ ಹೇಳ್ತಾ. ಇದು ನೋಡಬೇಕು ನೋಡಿ, ದೇವತೆಗಳು ಅಂದ್ರೆ ಡಿವೈನ್. ಅವರಿಗೆ ಎಂಥ ಆಶ್ಚರ್ಯ ಅಂದ್ರೆ ಲೋಕದ ಆಶ್ಚರ್ಯನೇ ಅಲ್ಲ ಅವರಿಗೆ. ಅಂಥವ್ರಿಗೆ ಭಗವಂತನ ರೂಪ ನೋಡಬೇಕು ಅಂತ ಕ್ಷಣ ಕ್ಷಣಕ್ಕೂ ಕಾತರ ತುಂಬಿರುತ್ತದೆ. ಅಂತ ರೂಪ ತೋರಿಸಿದ್ದೇನೆ, ಈ ರೂಪ ನೋಡ್ಲಿಕ್ಕೆ ನಾವೆಲ್ಲ ನೋಡಬೇಕು, ನಮಗೆಲ್ಲ ಕಂಡಿಲ್ಲ ಅಂತ ಕೇಳಿದ್ರೆ ನಮ್ಗೆ ಅರ್ಹತೆ ಇಲ್ಲ. ಅದು ಒಂದು ಕುರುಡನಿಗೆ ಸೂರ್ಯ ಕಂಡಿಲ್ಲ ಅಂದ್ರೆ, ಸೂರ್ಯ ಅಲ್ಲ ಅವನಿಗೆ, ಇರುವೆ ಕೂಡ ಕಾಣೋದಿಲ್ಲ, ಸೂರ್ಯ ಕಾಣ್ತಾನೆ ಅವನಿಗೀಗ. ಕ್ಯಾಂಡಲ್ ನೋಡೋಕ್ಕೂ ಶಕ್ತಿ ಇಲ್ಲ ಅವನಿಗೆ, ಕರುಡನಿಗೆ ಕ್ಯಾಂಡಲ್ ನೋಡೋ ಶಕ್ತಿ ಇಲ್ಲ, ಸೂರ್ಯ ಇಲ್ಲಿಂದ ಕಾಣ್ತಾನೆ. ಮತ್ತು ಆಧ್ಯಾತ್ಮಿಕವಾಗಿ ಕುರುಡರಾಗಿದ್ದೇವೆ ನಾವು, ಆಧ್ಯಾತ್ಮಿಕ ಲೋಕದ ದರ್ಶನ ನಮಗೆ ಆಗಿಲ್ಲ, ಅದರಿಂದಾಗೇನೆ ನಮಗೆ ಗೊತ್ತಿಲ್ಲ ಅದು ಯಾವಾಗ ಆಗೋದು. ಭಕ್ತ್ಯಾತು ಅನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ, ಅನನ್ಯವಾದ ಭಕ್ತಿಗೆ ನಾನು ಕಾಣ್ತೇನೆ ಹೊರತು ಬೇರೆದಕ್ಕೆ ಸಿಗೋದಿಲ್ಲ ಅಂತ ಹೇಳಿದ್ದೆ. ಅನನ್ಯವಾದ ಭಕ್ತಿಗೆ ನಾನು ಕಾಣ್ತೇನೆ, ಬೇರೆದು ಸಿಗೋದಿಲ್ಲ. ದೊಡ್ಡವರು ಹಿಡಿಬೇಕಾದ್ರೆ ಬೇರೆ ದಾರಿ ಇಲ್ಲವೇ ಇಲ್ಲ, ಭಕ್ತಿ ಒಂದೇ ದಾರಿ. ತಾಯಿ ಹಿಡಿಬೇಕಾದ್ರೆ ಮಗು ಏನ್ ಮಾಡಿ ಹಿಡಿಯಕ್ಕಾಗುತ್ತೆ ಅದನ್ನೀಗ? ಫಿಸಿಕಲಿ ಎಷ್ಟು ವೀಕು, ಕಾಲಿನ ಜ್ವರ ಹೇಳಿದ್ರೆ ಪುಡಿ ಪುಡಿ ಆಗೋಗ್ಬಿಡ್ತಾನೆ. ಫಿಸಿಕಲ್ ಶಕ್ತಿ ಅದಕ್ಕಿಲ್ಲ. ದುಡ್ಡು ಕೊಡ್ಲಿಕ್ಕೆ ಏನು ಮಗುವಿಗಿದೆ? ಏನು ಕೊಡ್ಲಕ್ಕೂ ಆಗೋದಿಲ್ಲ. ಇದೇನು ಮಾಡ್ಬೋದು ಮಗು? ಏನೇನು ಇಲ್ಲ, ಗಟ್ಟೆ ಕಾಲು ಹಿಡ್ಕೊಂಡು ಜೋರಾಗಿ ಹತ್ತು ಬಿಟ್ರೆ ಅವಾಗ ನಿಂತು ಬಿಡ್ತಾನೆ. ಗಟ್ಟೆ ಕಾಲು ಹಿಡ್ಕೊಂಡ್ಬಿಟ್ಟು ಜೋರಾಗಿ ಅಡುತ್ತಾಗ ಆಗ ತಾಯಿ ಮಗು ಬಿಡೋದಿಲ್ಲ ಅಂತ ಬಿಡ್ತಾಳ. ಮಗು ಬಿಡೋದಿಲ್ಲ, ಮಗು ಮಾಡಿದ ಏನ್ ಗೊತ್ತಾಗುತ್ತೆ? ನನ್ನ ಬಿಟ್ಟಿರ್ಲಕ್ ಮಗುಗೆ ಆಗೋದಿಲ್ಲ ಅಂದ್ಮೇಲೆ ನಾನು ಅದನ್ನು ಬಿಡೋದಿಲ್ಲ ಇದನ್ನು ಹೇಳುತ್ತೆ. ನನ್ನ ಬಿಟ್ಟಿರೋದು ಮಗುಗೆ ಆಗೋದಿಲ್ಲ, ನಾನು ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡವರಲ್ಲಿ ಈ ರೀತಿ ಶರಣಾಗತಿಯನ್ನು ಹೊಂದಿದ್ರೆ ಮಾತ್ರ ನಾವು ಯಶಸ್ವಿ ಆಗ್ತೇವೆ ಹೊರತು ನಾಣ್ಯಪ್ಪಂಥ ಅಯನಾಯ ವಿದ್ಯತೆ ಬೇರೊಂದು ದಾರಿ ಇಲ್ಲ. ಭಕ್ತಿಗೆ ಮಾತ್ರ ನಾಹಂ ವೇದೈಹಿ ನಾ ತಪಸ ನಾ ದಾನೇನ ನಚ ಇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನ್ ನಸಿ ಮಾಮ್ಯಥ. ನನ್ನನ್ನು ಏನು ಕಂಡಿದ್ದೇಯಲ್ಲ, ಇದನ್ನ ಕಾಣಕ್ಕೆ ಬೇರೆ ದಾರಿ ಇಲ್ಲ, ನನ್ನ ಅನುಗ್ರಹ ಒಂದು ಮಾಡಬೇಕು, ಅದಕ್ಕೆ ಬೇರೆ ದಾರಿ ಇಲ್ಲ, ಭಕ್ತಿ ನೀನು ಮಾಡಬೇಕು. ಆ ಭಕ್ತಿ ಏನು ಅಂದ್ರೆ ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತಿಯ ಸ್ವರೂಪ ಹೇಳ್ತಾ ಇದ್ದಾನೆ ಪರಮಾತ್ಮ. ಭಕ್ತಿಯನ್ನ ನಾವು ಇಬ್ಬರಲ್ಲಿ ಮಾಡಿದರೆ ಮಾತ್ರ ಮೋಕ್ಷ, ಲಕ್ಷ್ಮೀ ನಾರಾಯಣ್, ಇನ್ಯಾರಲ್ಲಿ ಭಕ್ತಿ ಮಾಡಿದ್ರು ಮೋಕ್ಷ ಇಲ್ಲ. ಅದು ಮೋಕ್ಷದ ದಾರಿ ತೋರಿಸಬಹುದಷ್ಟೇ, ಮೋಕ್ಷನೇ ಕೊಡೋದು ಇಬ್ಬರೇ, ಲಕ್ಷ್ಮೀ ಮತ್ತು ನಾರಾಯಣ್, ಇನ್ಯಾರಿಗೂ ಮೋಕ್ಷ ಕೊಡೋ ಶಕ್ತಿ ಇಲ್ಲ. ಆಗ ಒಂದು ಪ್ರಶ್ನೆ ಬಂತು, ಲಕ್ಷ್ಮಿಯ ಉಪಾಸನೆಯಿಂದ ಮೋಕ್ಷಕ್ಕೆ ಹೋಗೋದು ಶ್ರೇಷ್ಠವೋ ನಾರಾಯಣ ಉಪಾಸನೆಯಿಂದ ಮೋಕ್ಷಕ್ಕೆ ಹೋಗೋದು ಶ್ರೇಷ್ಠವೋ ಅಂದ್ರೆ ಅರ್ಜುನ ಕೇಳಿದ್ದೆ ಅದನ್ನು. ಏವಂ ಸತತ ಯುಕ್ತಾಯೇ ಭಕ್ತಾಸ್ವಾಂ ಪರಿ ಉಪಾಸತೆ ಏಚಾತ್ಯಕ್ಷರಮವ್ಯಕ್ತಂ ತೇಷಾಂಕೆ ಯೋಗ ವಿತ್ತಮಾಹ. ನಿನ್ನ ಆರಾಧಕರು ಶ್ರೇಷ್ಠನೋ, ಲಕ್ಷ್ಮಿ ಆರಾಧಕರು ಶ್ರೇಷ್ಠನೋ, ಭಗವಂತ ಹೇಳಿದ. ಅರ್ಜುನ ಮಯ್ಯಾವೇಶ್ಯ ಮನೋ ಏಮಾಂ ನಿತ್ಯ ಯುಕ್ತ ಉಪಾಸತೆ ಶ್ರದ್ಧೆಯ ಪರಯಾಯುಕ್ತ ತೇಮೇ ಯುಕ್ತತಮಾ ಮತಾಹ. ಯಾರು ನನ್ನಲ್ಲಿ ಮನಸ್ಸನ್ನು ಹಾಕಿ ಪರಮಶ್ರದ್ಧೆಯಿಂದ ಕೂಡಿ ಆರಾಧನೆ ಮಾಡಿ ಮೋಕ್ಷಕ್ಕೆ ಹೋಗ್ತಾರಲ್ಲ ಅವರೇ ಶ್ರೇಷ್ಠ ಹೊರತು ಲಕ್ಷ್ಮಿ ಆರಾಧಕ ಶ್ರೇಷ್ಠರಲ್ಲ ಅಂತ ಹೇಳಿದ. ಯಾತಕ್ಕೆ ಅಂದ್ರೆ ಲಕ್ಷ್ಮಿ ಆರಾಧನೆ ತುಂಬಾ ಕಷ್ಟ, ಕ್ಲೇಶು ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಲಕ್ಷ್ಮಿಯ ಆರಾಧನೆ ಮಾಡಿ ನಮ್ಮ ಮೋಕ್ಷಕ್ಕೆ ಹೋಗೋದು ಅಂದ್ರೆ ತುಂಬಾ ದುಸ್ತರ. ಲಕ್ಷ್ಮೀದೇವಿ ತುಂಬಾ ನಿಷ್ಠುರವಾಗಿ ನೋಡುತ್ತಾರೆ, ನಮ್ಮಲ್ಲಿ ಏನು ಸ್ವಲ್ಪ ತಪ್ಪಾದರೂ ಕೂಡ ಕ್ಷಮಿಸೋದಿಲ್ಲ ಅಲ್ಲ, ಆಗ್ರಹವನ್ನು ಹೊಂದುತ್ತಾರೆ. ಅದರಿಂದ ಶಪೇ ದೇಶ ನಾಶವನ್ನೇ ಮಾಡ್ತಾರೆ. ಅದರಿಂದ ಲಕ್ಷ್ಮೀ ಉಪಾಸನೆ ತುಂಬಾ ರಿಸ್ಕ್ ಇದೆ ಅಂತ ಹೇಳಿ. ಆ ನಾರಾಯಣ ಉಪಾಸನೆ ಹಾಗಲ್ಲ. ಏತು ಮಾಂ ಭಕ್ತಿ ಪರಮಾತ್ಮ ಹೇಳ್ತಾನೆ, ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ನನ್ನ ಮೇಲೆ ಮನಸ್ಸನ್ನು ಹಾಕಿಬಿಟ್ಟು ಅನನ್ಯ ಯೋಗದಿಂದ ಆರಾಧನೆ ಮಾಡಿಬಿಟ್ರೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾವಿ ರಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ನಾನು ಅವರನ್ನ ಮೇಲೆ ಕೆತ್ತುತ್ತೇನೆ ಸಂಸಾರ ಸಾಗರದಿಂದ, ಸಮುದ್ಧರ್ಥ ಸಮ್ಯಕ್ ಉದ್ಧರ್ಥ ಭವಾನ್ ಬೇಗ ಚೆನ್ನಾಗಿ ಎತ್ತುತ್ತೇನೆ, ಬೇಗ ಎತ್ತುತ್ತೇನೆ ಎರಡೆರಡು ಮತ್ತೆ ನಚಿರಾತ್ ಪಾರ್ಥ ಬೇಗ ಎತ್ತಿಬಿಡ್ತೇನೆ, ಶಾಶ್ವತವಾಗಿ ಎತ್ತಿಬಿಡ್ತೇನೆ. ಅಂದ್ರೆ ಆಚಾರ್ಯ ಬರೀತಾರೆ, ಪರಮಾತ್ಮನ ಉಪಾಸನೆಯೂ ಕಷ್ಟನೇ, ಲಕ್ಷ್ಮೀ ಉಪಾಸನೆಯೂ ಕಷ್ಟನೇ, ಆದ್ರೆ ಲಕ್ಷ್ಮೀ ಉಪಾಸನೆ ಭಾರಿ ಕಷ್ಟ, ಪರಮ ಅದಕ್ಕೆ ಅಧಿಕ ಕ್ಲೇಶು ಅಧಿಕ ತರಹ ಅಂತ ಹೇಳಿ. ನನ್ನ ಉಪಾಸನೆಯಲ್ಲಿ ಏನಿದೆ ಅಂದ್ರೆ ನಾನು ಕ್ಷಮಿಸ್ತೇನೆ ಅಂತ ಪರಮಾತ್ಮ ಹೇಳಿ. ತಪ್ಪುಗಳಾದಾಗ ಕ್ಷಮಿಸ್ತೇನೆ, ಮಹಾಲಕ್ಷ್ಮಿ ಕ್ಷಮಿಸೋದಿಲ್ಲ. ಅದಕ್ಕೆ ಮಹಾಲಕ್ಷ್ಮಿ ಉಪಾಸನೆಯ ದಾರಿ ಅತ್ಯಂತ ಕ್ಲಿಷ್ಟಕರವಾದದ್ದು ಅಂತ ಹೇಳಿ. ನಮಗೊಂದು ಸಂಶಯ ಬಂದು ಉತ್ತರ ಕೊಟ್ಟಿದೆ ಈಗಾಗಲೇ, ಲಕ್ಷ್ಮೀದೇವಿ ಯಾತಕ್ಕೆ ಕ್ಷಮಿಸೋದಿಲ್ಲ, ಪರಮಾತ್ಮ ಯಾತಕ್ಕೆ ಕ್ಷಮಿಸ್ತಾನೆ ಅಂತ ಪ್ರಶ್ನೆ. ಮಹಾಲಕ್ಷ್ಮಿ ಯಾತ್ರಕ್ಕೆ ಕ್ಷಮಿಸೋದಿಲ್ಲ, ಪರಮಾತ್ಮ ಯಾತ್ರಕ್ಕೆ ಕ್ಷಮಿಸ್ತಾನೆ. ಆಚಾರ ಸರಳವಾದ ಉತ್ತರ ಕೊಟ್ಟರು, ಮಹಾಲಕ್ಷ್ಮಿ ಅಸ್ವತಂತ್ರರಾದ್ದರಿಂದ ಅವರು ಕ್ಷಮಿಸೋದಿಲ್ಲ, ಪರಮಾತ್ಮ ಸ್ವತಂತ್ರರಾದ್ದನ್ನೇ ಕ್ಷಮಿಸ್ತಾನೆ. ಹಾಲಿನ ಬೇಕಾದ ಮಾಡಬಲ್ಲ ಪರಮಾತ್ಮ, ಆದ್ದರಿಂದ ಅವನು ಕ್ಷಮಿಸ್ತಾನೆ. ಲಕ್ಷ್ಮಿ ಯಾತ್ರಕ್ಕೆ ಕ್ಷಮಿಸೋದಿಲ್ಲ ಅಂದ್ರೆ ನಾನು ಸ್ವತಂತ್ರಳಲ್ಲ ಅಂತ ತೋರಿಸಲಿಕ್ಕೋಸ್ಕರ ಕ್ಷಮಿಸೋದಿಲ್ಲ ಅಂತ. ನಾನು ಸ್ವತಂತ್ರಳಲ್ಲ, ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಂ ನಮ, ಭಗವದ್ ಅನುಗ್ರಹದಿಂದ ನಾನು ಪೂರ್ಣಳೆ ಹೊರತು ಪರಮಾತ್ಮನ ಸಾಮರ್ಥ್ಯ ನನಗಿಲ್ಲ. ಅವನು ಸರ್ವತಂತ್ರ ಸ್ವತಂತ್ರ, ಮಮಯೋನಿಹಿ ಅಪ್ಸು ಅಂತಃಸಮುದ್ರೆ, ನನಗೆ ಕಾರಣಪುರುಷನಾದ ಪರಮಾತ್ಮ ಸಮುದ್ರದ ಒಳಗೆ ಇದ್ದಾನೆ. ಅವನು ನಾರಾಯಣ ಅಂತ ಹೇಳಿ ವೇದದಲ್ಲೇ ಸಾರಿದ್ದಾರೆ ಮಹಾಲಕ್ಷ್ಮಿ ದೇವಿ. ಆದ್ರಿಂದನೇ ಲಕ್ಷ್ಮೀದೇವಿ ಒಂದು ಕಾಠಿಣ್ಯ, ಪರಮಾತ್ಮರ ಸ್ವಾತಂತ್ರ್ಯ ಅರ್ಥ ಮಾಡಿಕೊಂಡಿಲ್ಲ ಅಂತ ಅವರಿಗೆ ಸಿಟ್ಟು, ಅದು ಅರ್ಥ ಮಾಡಿಕೊಂಡ್ರೆ ಸರಿ. ಆಗ ಪರಮಾತ್ಮ ನಾನು ಹೇಗೆ ಕ್ಷಮಿಸ್ತೆ ನೋಡು ಅರ್ಜುನ, ಯಾವ ರೀತಿ ಮೇಲಕ್ಕೆತ್ತೆ ನೋಡು ನನ್ನನ್ನು ಅಂತೇಳಿ ನಾಲ್ಕು ಹಂತಗಳನ್ನು ಹೇಳಿದ. ನನ್ನಲ್ಲಿ ಮನಸ್ಸನ್ನು ಹಾಕು, ನನ್ನಲ್ಲಿ ಮನಸ್ಸನ್ನು ಹಾಕು, ಬುದ್ಧಿಯನ್ನು ಹಾಕು, ಮಯಿ ಬುದ್ಧಿಂ ನಿವೇಶಯ ಮಯೇವ ಮನ ಆಧತ್ಸ್ವ, ಆಗ ನಿನಗೆ ಅನುಗ್ರಹ ಮಾಡಿಬಿಡ್ತೇನೆ, ನನಗಾಗೋದಿಲ್ಲ ಯೋಚನೆ ಮಾಡಬೇಡ, ಇನ್ನೊಂದು ಸ್ಟೆಪ್ ಕೆಳಗೆ ಬಾ ಪರವಾಗಿಲ್ಲ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ, ನನ್ನಲ್ಲಿ ಸ್ಥಿರವಾದ ನೀವು ಗುಣಸಾಕಲಿಲ್ಲ ಅವರದಲ್ಲ ಬಿಟ್ಟುಬಿಡು. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾಣ್ಯಗಾಮೇನ ಅಂತ ಹಿಂದೆ ಹೇಳಿದ ಹಾಗೆ ಅಭ್ಯಾಸ ಯೋಗೇರ ಮಾಂ ಇಚ್ಛಾಪ್ತು ಧನಂಜಯ, ಅಭ್ಯಾಸ ಯೋಗದಿಂದ ನನ್ನನ್ನು ಹೊಂದಲಿಕ್ಕೆ ಪ್ರಯತ್ನ ಪಡು. ಅಂದ್ರೆ ಮನಸ್ಸನ್ನು ಹಾಕಲಿಕ್ಕೆ ಆಗಲಿಲ್ಲ, ಮನಸ್ಸನ್ನು ಹಾಕೋ ಪ್ರಯತ್ನ ಮಾಡು, ನೀನು ಉದ್ಧಾರ ಮಾಡಿಬಿಡ್ತೇನೆ. ಅದನ್ನೇ ಆಚಾರ್ಯರು ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶು ಲಯಂ ರಜತಿ, ಪ್ರಯತ್ನ ಮಾಡಿಬಿಡಿ, ಪ್ರಯತ್ನಕ್ಕೆ ಅರ್ಧ ಪುಣ್ಯ ಬಂದ್ಬಿಡುತ್ತೆ ಅಂತ ಹೇಳಿದ. ಪ್ರಯತ್ನಕ್ಕೆ ಅರ್ಧ ಪುಣ್ಯ ಬಂದ್ಬಿಡುತ್ತೆ. ಬರುತ್ತಾ ಅಂದ್ರೆ ಬರುತ್ತೆ, ಕಳ್ಳ ಉಡ್ತಾ ಇರ್ತಾನೆ, ದರೋಡೆಗೋರ ಬರ್ತಾ ಇರ್ತಾನೆ ಅಟ್ಟಿಸ್ಕೊಂಡು ಬಿಟ್ಟು, ನಾವು ಉಡ್ತಾ ಇರ್ತೇವೆ, ನಮಗೆ ಆಶ್ಚರ್ಯ ಇದ್ದಕ್ಕಿದ್ದಾಗ ಜೋರ್ ಬರೋನು ನಮ್ಗೆ ಬೇರೆ ಕಡೆ ಉಳ್ಳಕ್ಕೆ ಶುರು ಮಾಡಿಬಿಡ್ತಾನೆ. ನಮಗೆ ಆಶ್ಚರ್ಯ ಯಾಕೆ ನಮ್ಮಿಂದ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ನೋಡ್ತಾನೆ, ಮುಂದೆ ಪೊಲೀಸ್ ಸ್ಟೇಷನ್ ಅಂತ ಬೋರ್ಡ್ ಇದೆ, ಕಳ್ಳ ಓಡೋಗ್ಬಿಡ್ತಾನೆ. ಕಡೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಪೊಲೀಸ್ ಇದ್ದಾರೆ ಇಲ್ಲ ಅದು ಗೊತ್ತಿಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ತಾರಲ್ಲೋ ಗೊತ್ತಿಲ್ಲ, ಆ ಪೊಲೀಸ್ ಸ್ಟೇಷನ್ ನಂಬೋದೇ ಕಳ್ಳನಿಗೆ ಭಯ ಹುಟ್ಟಿಸಿಬಿಡುತ್ತೆ, ಅವನು ಡೈರೆಕ್ಷನ್ ಚೇಂಜ್ ಮಾಡಿಬಿಡ್ತಾನಾಗ್ಲೇ. ಆದ್ದರಿಂದ ದೇವರ ಹತ್ರ ಅಂತ ಯಾವಾಗ ಹೋಗ್ತೇವೆ ಆಗಲೇ ಉದ್ಧಾರದ ಹಾದಿ ಸಿಕ್ಕಾಗ ಲೆಕ್ಕ ಅಂತ ಹೇಳಿಬಿಡ್ತಾನೆ. ಉದ್ಧಾರದ ಹಾದಿ ಸಿಕ್ಕಾಗ ಲೆಕ್ಕ, ಹುಡುಗನ್ನ ಫೈನಲ್ ಎಕ್ಸಾಮಿನೇಷನ್ ಆಗಿಲ್ಲ, ಸರಿಯಾ ಕ್ಲಾಸ್ಗೆ ಹೋಗ್ತಾನೆ, ಸರಿಯಾ ಮನೆಯಲ್ಲಿ ಓದ್ತಾನೆ, ನೋಟ್ಸ್ ಮಾಡ ಅದು ಪಾಸ್ ಆಗ್ತಾನೆ, ಆಗಲೇ ಸೂಚನೆ ಸಿಕ್ಕಿಬಿಡುತ್ತಾಗಲೇ, ಇವನ ಬಗ್ಗೆ ಯೋಚನೆ ಮಾಡೋ ಕಾರಣ ಇಲ್ಲ ಅಂತ. ಇದೆಲ್ಲ ಸ್ಟೆಪ್ಸ್ ಇವೆಲ್ಲ ಕೂಡ ಸತತ ಪ್ರಯತ್ನ ಮಾಡ್ತಾನೆ ಅಂತ ಕೇಳಿದ್ರೆ ಅವನು ನಿಜವಾಗ್ಲೂ ಆಸಕ್ತಿ ಇದೆ, ಆದ್ರಿಂದ ದೇವರು ಉದ್ಧಾರ ಮಾಡ್ತಾನೆ. ಅದ ಯೋಚನೆ ಮಾಡಬೇಡ, ಸತತ ಪ್ರಯತ್ನ ಮಾಡ್ತಾ ಇದೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಇನ್ನು ಪರಮಾತ್ಮ ಹೇಳ್ತಾನೆ, ಪ್ರಯತ್ನ ಮಾಡೋದಲ್ಲಯ್ಯ, ಶುರು ಮಾಡ್ತೇನೆ ಅನ್ಕೋ ಸಾಕು, ದೇವ್ರು ಒಳ್ಳೇದು ಮಾಡಿಬಿಡ್ತಾನೆ ಅಂತಾಗ್ಲೆ. ಶುರು ಮಾಡ್ತೇನೆ ನಾನು ದೇವರ ಕಡೆ ಹೋಗಲು ಪ್ರಯತ್ನವನ್ನು ಆರಂಭ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ ಅಲ್ಲ, ಪ್ರಯತ್ನ ಪ್ರಾರಂಭ ಮಾಡ್ತೇನೆ ಅಂತ ಅನ್ಕೊಂಡ್ರೆ ದೇವರ ಒಳ್ಳೆ ಮೇಲೆ ಶುರು ಮಾಡಿಬಿಡ್ತಾನೆ ಅಂತಾಗ್ಲೆ. ಏನು ಅನುಗ್ರಹ, ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತ ಅಧೀನೋ, ಎಷ್ಟು ಒತ್ತು ಹೇಳಿದ್ರು ಸಾಕು, ಹೋಗ್ಲಪ್ಪ ನಿನಗೆ ಅದು ಆಗೋದಿಲ್ಲ ಹೌದಲ್ಲೋ, ಬಿಡು ನಿನಗೆ ಅಭ್ಯಾಸ ಮಾಡ್ಲಿಕ್ಕೂ ಬರೋದಿಲ್ಲ. ಮದರ್ಥಮಿ ಕರ್ಮಾಣಿ ಕುರುವನ್ ಸಿದ್ಧಿ ಮಮಾಪ್ಸಿಸಿ, ಕರ್ಮಾಚರಣೆ ನನಗೋಸ್ಕರ ಮಾಡಿಬಿಡು ಸಾಕು, ಬೇರೆ ಕಡೆ ಏನೇ ಮಾಡು ಕೃಷ್ಣಾರ್ಪಣ ಅಂತ ಹೇಳಷ್ಟೇ, ಏನೇ ಮಾಡು ನೀನು ಕೃಷ್ಣಾರ್ಪಣ ಅಂತ ಮಾಡು, ಕೃಷ್ಣಾರ್ಪಣ ಮಾಡು, ಕೃಷ್ಣಾರ್ಪಣ, ಇನ್ನೇನು ಬರ್ತಿಲ್ಲ ನಿನಗೆ, ದೇವ್ರ ಪೀತನಾಗಲಿ ಅಷ್ಟೇ. ಯಾರಿಗೋ ನೀರು ಕೊಟ್ಟ ಅವನು ಪೀತನಾಗಲಿ ಅಲ್ಲ, ದೇವ್ರ ಪೀತನಾಗಲಿ ಅಂತ ಕೊಟ್ಟ, ಯಾರಿಗೋ ಅನ್ನ ಕೊಟ್ಟ ದೇವ್ರ ಪೀತನಾಗಲಿ ಅಂತ ಹೇಳಿದ್ದಾನೆ. ಈ ಕಾನ್ಸೆಪ್ಟ್ ಇಟ್ಟು ಉದ್ಧಾರ ಆಗಿಬಿಡ್ತೀಯ, ಅಂದ್ರೆ ಕೃಷ್ಣಾರ್ಪಣ ಅಂತಕ್ಕಂತ ಭಾವನೆ ಬಂದ್ರು ಸಾಕು, ಮಾಡ ತೋಚಿದ್ದನ್ನ ಮಾಡು, ಶಾಸ್ತ್ರೋಕ್ತವಾದದ್ದನ್ನ ಯಾವುದೋ ಅಲ್ಲ, ಅಂದ್ರೆ ಕೃಷ್ಣಾರ್ಪಣ. ಇದು ಭಗವಂತ ಹೇಳಿದ್ದು, ನಮ್ಮ ಪ್ರಾಬ್ಲಮ್ ಇರೋದು ಅಲ್ಲೇನೆ, ಮಾಡಿ ಕೃಷ್ಣಾರ್ಪಣ ಅನ್ನೋಂತ ಭಗವಂತ ಹೇಳಿದ. ನಾವು ಮಾಡದೆ ಕೃಷ್ಣಾರ್ಪಣ ಅಂತ ಹೋಗ್ತೇವೆ, ಅದೇ ಪಜಿತಾ ಇದೆ, ಅದೇ ಕೃಷ್ಣಾರ್ಪಣ. ಸಂಧ್ಯಾ ವಂದನೆ ಮಾಡಿ ಕೃಷ್ಣಾರ್ಪಣ ಅಲ್ಲ, ಸಂಧ್ಯಾ ವಂದನೆ ಕೃಷ್ಣಾರ್ಪಣ, ಪೂಜೆ ಮಾಡಿ ಕೃಷ್ಣಾರ್ಪಣ ಅಲ್ಲ, ಪೂಜೆನೇ ಕೃಷ್ಣಾರ್ಪಣ, ಅದಕ್ಕೆ ನೀವೇ ಕೃಷ್ಣಾರ್ಪಣ ಆಗ್ತೀರಿ ಅಂತ ಭಗವಂತ ಅಷ್ಟೇ. ಅದು ಸರಿಯಲ್ಲ, ಮಾಡಿ ಅರ್ಪಿಸಬೇಕೇ ಹೊರತು ಇದುವರೆಗೂ ಪ್ರಯೋಜನ ಇಲ್ಲ. ಹೋಗ್ಲಿ ಅದು ನಿನಗಾಗೋದಿಲ್ವಾ, ಬಿಟ್ಟುಬಿಡು. ಸರ್ವಕರ್ಮ ಫಲತ್ಯಾಗಂ ತತಕುರು ಯಥಾತ್ಮವ, ಫಲತ್ಯಾಗ ಮಾಡ ಅಭ್ಯಾಸ ಮಾಡು ಕೊನೆ ಪಠ್ಯ. ಏನು ಕೊಡ್ತಾರೆ ಏನು ಮಾಡ್ತಾರೆ ಕಾನ್ಸೆಪ್ಟ್ ತೆಗೆದಾಕಿಬಿಡು, ನಾನೇನು ಮಾಡಬೇಕು ಯೋಚನೆ ಮಾಡು ಅಂತ ಹೇಳಿದ್ದಾರೆ. ನಮ್ಮ ಎಲ್ಲಿ ಅಭ್ಯಾಸ ಆಗಿದೆ ಗೊತ್ತ, ದೇವರಿಂದ ಹಿಡಿದು ಜನಗಳವರೆಗೆ ನಮ್ಮ ಕಣ್ಣು ಯಾವಾಗಲೂ ಕೂಡ ಏನು ಕೊಡ್ತಾರೆ ಅಷ್ಟೇ, ನಮಗೆ ಯಾರೋ ಬಂದು ಏನು ಕೊಡ್ತಾರೆ, ದೇವರು ಏನು ಕೊಡ್ತಾರೆ, ಇದೇ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಅಭ್ಯಾಸ ಮಾಡಬೇಡ, ನಾನೇನು ಕೊಡಬಹುದು ಯೋಚನೆ ಮಾಡು ಅಂತ ಹೇಳಿ. ನಾನೇನು ಕೊಡಬಹುದು ಈ ಮಧ್ಯೆ, ಆದರೆ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಹೇಳ್ತಾರೆ, ಅದು ದೊಡ್ಡದು. ವಾಟ್ ಕ್ಯಾನ್ ಯು ಡೂ ಫಾರ್ ಮೀ ಅಂತ ಕೇಳಿದ ಅರ್ಥ ಏನು, ಅದಕ್ಕೆ ನೀವು ನನಗೇನು ಮಾಡ್ತೀರಲ್ಲ, ನಾನು ನಿಮಗೇನು ಮಾಡಬಹುದು. ಈ ರೀತಿ ದೇವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮಾಡ್ತಾ ಬದುಕಿ ಹೋಗ್ತಾನೆ ಅಂತ ಹೇಳ್ತಾ, ದೇವ್ರು ನಾನು ಏನು ಮಾಡಬಹುದು, ದೇವ್ರ ಕೈ ಕೊಟ್ಟ, ದೇವ್ರಿಗೆ ಏನು ಮಾಡಬಹುದು, ನಾನೀಗ ಪೂಜೆ ಮಾಡು, ದೇವ್ರ ಕಣ್ಣು ಕೊಟ್ಟ, ದೇವ್ರಿಗೆ ಏನು ಮಾಡಿ, ದೇವ್ರನ್ನ ಕಣ್ಣಿಂದ ನೋಡು ಅಷ್ಟೇ ಸುಲಭ. ಕಣ್ಣು ಹೋಗಿಬಿಟ್ಟಿರುತ್ತೆ, ಯಾರೋ ಡಾಕ್ಟರ್ ಆಪರೇಷನ್ ಮಾಡ್ತಾನೆ, ಸಕ್ಸಸ್ಫುಲ್ ಆಗಿಬಿಡುತ್ತೆ. ಅವ್ನು ಕೇಳ್ತಾರೆ, ಫಸ್ಟ್ ಯಾರನ್ನು ನೋಡ್ಬೇಕು ನೀನೀಗ, ಆ ಡಾಕ್ಟರ್ ನೋಡಬೇಕು, ಕಣ್ಣು ಕೊಟ್ಟು ಡಾಕ್ಟರ್ ನೋಡ್ಬೇಕು, ನಾನೀಗ ನನ್ನ ಕಣ್ಣು ಕೊಟ್ಬಿಟ್ಟ ಎಂತ ಮಹಾನುಭಾವ ನೋಡ್ಬೇಕು ನಾನೀಗ.
ಆ ರೀತಿ ಕಣ್ಣು ಕೊಟ್ಟು ಡಾಕ್ಟರ್ ನೋಡಕ್ ಇಷ್ಟಪಡ್ತೀಯಲ್ಲ, ಜಗತ್ಗೆ ಕಣ್ಣು ಕೊಟ್ಟ ಪರಮಾತ್ಮ ಇದ್ದಾನಲ್ಲ, ಯಾಕೆ ನೋಡೋದಿಲ್ಲ ಅವನನ್ನ? ಅವ್ನು ನೋಡ್ಬೇಕು. ಕರುಣಾಪೂರ್ಣ ದಾತ್ರೆ ಮಾಡ್ತೇವಲ್ಲ, ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೇ ಕರುಣಾ ರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ದೇವರು ನಮ್ಮ ಹತ್ರ ಕಣ್ಣು ಹಾಕಲಿ, ಆತನ ಕಣ್ಣು ಆತನ ನಾವು ನೋಡಬೇಕು. ಅರ್ಜುನ ಹಾಗಂದಿದ್ದಕ್ಕೆ ವಿಶ್ವರೂಪ ತೋರಿಸಿದ್ ಭಗವಂತ.